ಪ್ರೀತಿಯ ಮಾರ್ಗ.
ಪ್ರೀತಿಯ ಮಾರ್ಗ,
ಪ್ರೀತಿಯ ಸೋಪಾನವೇ, ಪ್ರೀತಿಗೆ ಪರಿಪೂರ್ಣನೇ, ಪ್ರೀತಿಸುವೆ ನಿನ್ನ ಪ್ರೀತಿಯ ಯೇಸುವೆ, ಆಯುಷ್ಯ ಕಾಲವೆಲ್ಲ ಯೇಸುವೆ, ಪ್ರೀತಿಯ ಸೋಪಾನವೇ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಪ್ರಿಯರೇ, ಇಂದು ಹೇಗಿದ್ದೀರಿ? ಕಳೆದ ವಾರದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿತ್ತೆ? ಆ ಸಂದೇಶ ನಿಮಗೆ ಜ್ಞಾಪಕ ಇದೆ ತಾನೆ? ನನ್ನ ಪ್ರಾಮಾಣಿಕ ಬಯಕೆ ಅಂದರೆ ನೀವು ನನ್ನ ಸಂದೇಶವನ್ನು ಅರ್ಥ ಮಾಡಿಕೊಂಡು ಅದರ ಗಂಭೀರತೆಯನ್ನು ತಿಳಿದುಕೊಂಡು ನಿಮ್ಮ ಇಂದಿನ ಜೀವಿತದಿಂದ ಸಮಾಧಾನಕರವಾದ, ಸಂತೋಷವುಳ್ಳ ಮತ್ತು ಮನೋಹರವುಳ್ಳ ಜೀವಿತವನ್ನು ರಕ್ಷಕನಾದ ಯೇಸುವಿನಲ್ಲಿ ಕಂಡುಕೊಳ್ಳಬೇಕೆಂಬುದೇ. ಆತನು ನಿಮ್ಮ ಹಿನ್ನೆಲೆಯನ್ನು ನೋಡುವವನಲ್ಲ. ನೀವು ಕೊಲೆಗಾರನಾಗಿರಲಿ, ಕಳ್ಳನಾಗಿರಲಿ, ವ್ಯಭಿಚಾರಿಯಾಗಿರಲಿ, ಅದರ ಬಗ್ಗೆ ಚಿಂತಿಸುವುದಿಲ್ಲ. ಯೇಸು ಪಾಪವನ್ನು ದ್ವೇಷಿಸುತ್ತಾನೆ, ಆದರೆ ಪಾಪಿಗಳನ್ನು ಪ್ರೀತಿಸುತ್ತಾನೆ. ಪ್ರಿಯರೇ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮನ್ನು ಆತನು ನಿಜವಾಗಲೂ ಪ್ರೀತಿಸುತ್ತಾನೆ. ಆತ ನಿಮ್ಮನ್ನು ಅಮಿತವಾಗಿ ಪ್ರೀತಿಸುತ್ತಾನೆ. ಆದ್ದರಿಂದಲೇ ಯೇಸುವಿನ ಈ ರಕ್ಷಣಾ ವಾರ್ತೆಯನ್ನು ನಾವು ಬೋಧಿಸುವಂತೆ ಪ್ರೋತ್ಸಾಹಿಸುತ್ತಾನೆ. ನನ್ನ ಸಾಕ್ಷಿ ನಿಮಗೆ ಹೇಳುವುದು ನಿಮಗೆ ಪ್ರಯೋಜನಕರವಾಗಿರುತ್ತದೆಂದು ಈ ದಿವಸ ನಾನು ಭಾವಿಸುತ್ತೇನೆ. ಇದನ್ನು ಕೇಳಿದ ನಂತರ ದೇವರು ಮಾನವನ ಜೀವಿತದಲ್ಲಿ ಎಷ್ಟೊಂದು ಬದಲಾವಣೆ ತರಲು ಸಾಧ್ಯ ಎಂದು ನೀವೇ ತಿಳಿದುಕೊಳ್ಳುವಿರಿ. ನನ್ನ ತಂದೆ ಶಾಲೆಯ ಉಪಾಧ್ಯಾಯನಾಗಿದ್ದು ನನ್ನ ಕುಟುಂಬದಲ್ಲಿ ಒಬ್ಬ ಸಹೋದರ ಮತ್ತು ಒಬ್ಬ ಸಹೋದರಿದ್ದ ಕುಟುಂಬದಲ್ಲಿ ನಾನು ಜನಿಸಿದೆ. ನನ್ನ ತಾಯಿ ಮನೆ ಜವಾಬ್ದಾರಿ ನೋಡಿಕೊಳ್ತಿದ್ರು. ನಮಗೆ ಊಟ ಮಾಡಲು, ಬಟ್ಟೆ ಹಾಕಿಕೊಳ್ಳಲು ಸಾಕಾದಷ್ಟು ಮಾತ್ರ ಹಣವಿದ್ದಿತ್ತು, ಹೆಚ್ಚಿರಲಿಲ್ಲ. ನಾನು ಚಿಕ್ಕವನಾಗಿದ್ದಾಗ ನನ್ನ ತಂದೆಯವರು ಬಹಳ ಕ್ರೂರಿಯಾಗಿ ನಡೆದುಕೊಳ್ಳುತ್ತಾ ನನ್ನ ತಾಯಿಯನ್ನು ಹಿಂಸಿಸ್ತಾ ಇದ್ರು. ಇದನ್ನು ನೋಡ್ತಾ ಬೆಳೆದಂತಹ ನಮಗೆ ನಮ್ಮ ತಂದೆಯವರನ್ನು ಯಾವಾಗಲೂ ದ್ವೇಷಿಸುವಂತಹ ಸ್ವಭಾವ ಬಂದಿಡ್ತು. ನಮ್ಮ ತಂದೆಗೆ ಬರುತ್ತಿದ್ದಂಥ ಕಡಿಮೆ ಸಂಬಳದಲ್ಲಿ ಹೆಚ್ಚು ಹಣವನ್ನು ತಮ್ಮ ಸ್ವಂತ ಖರ್ಚಿಗೆ ಉಪಯೋಗಿಸಿಕೊಂಡು ಸ್ವಲ್ಪ ಭಾಗವನ್ನು ಮಾತ್ರ ಮನೆಗೆ ಕೊಡ್ತಾ ಇದ್ರು. ನಮ್ಮ ತಾಯಿ ಭಕ್ತಿಯುಳ್ಳವರಾಗಿದ್ದರಿಂದ ನಾವು ಸಹ ದೇವರಲ್ಲಿ ನಂಬಿಕೆ ಇಟ್ಟು ಜೀವಿಸ್ತಾ ಇದ್ವು. ಆಕೆಯೇ ಪ್ರಾರ್ಥನೆ ಮಾಡ್ತಾ ಇದ್ರಿಂದ ನಾವು ಸಹ ಯಾವಾಗಲೂ ಪ್ರಾರ್ಥನೆ ಮಾಡುವಂತೆ ಮಾಡ್ತಿದ್ಲು. ನಾವು ಪ್ರಾರ್ಥನೆ ಮಾಡ್ತಿದ್ದಾಗ ಯಾವಾಗಲೂ ಒಂದೇ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಿದ್ದರಿಂದ ಬೇಸರಗೊಂಡು ಪ್ರಾರ್ಥನಾ ಸಮಯದಲ್ಲಿ ಏನೋ ಯೋಚನೆ ಮಾಡಿಕೊಂಡು ನಾನಿರ್ತಿದ್ದೆ. ನಾನು ಶಾಲೆಯಲ್ಲಿ ಚೆನ್ನಾಗಿ ಓದುತ್ತಾ ಇದ್ದು ಒಳ್ಳೆಯ ಅಂಕಗಳೇನೇನೋ ತೆಗೆದುಕೊಳ್ತಿದ್ದೆ. ನಾವು ಯಾವಾಗಲೂ ಒಂದು ವರ್ಷದ ಮೇಲೆ ಒಂದು ಮನೆಯಲ್ಲಿ ವಾಸಿಸದೆ ಆಗಾಗ್ಗೆ ಮನೆ ಬದಲಾಯಿಸ್ತಾ ಇದ್ದು. ನಮಗೆ ಸ್ವಂತ ಮನೆ ಇಲ್ಲದ್ದರಿಂದ ಒಂದು ಮನೆಯಿಂದ ಮತ್ತೊಂದು ಮನೆಗೆ ವರ್ಗಾವಣೆ ಹೊಂದುತ್ತಾ ಇದ್ದು ಮತ್ತು ಚಿಕ್ಕ ಮನೆಗಳಲ್ಲಿ ಬಾಡಿಗೆ ಕೊಟ್ಟು ಜೀವಿಸ್ತಾ ಇದ್ದು. ಹೀಗಿದ್ದಾಗ ನೆರೆಹೊರೆಯಿಂದಲೂ ಮನೆಯ ಮಾಲೀಕರಿಂದಲೂ ಬಹಳ ತೊಂದರೆಗೆ ಒಳಗಾಗ್ತಿದ್ವು. ಆದರೂ ದೇವರು ಅವೆಲ್ಲವುಗಳಿಂದ ನಮ್ಮನ್ನು ಕಾಪಾಡಿದನು. ನಾವು ಯಾರಿಗೂ ತೊಂದರೆ ಕೊಡದೇ ಇದ್ರೂ ಈ ಲೋಕದ ದೆವ್ವಗಳು ಬೇರೆಯವರು ನಮ್ಮನ್ನು ತೊಂದರೆ ಪಡಿಸುವಂತೆ ಪ್ರಚೋದಿಸುತ್ತಿದ್ದವು. ನಮಗೆ ವಿರುದ್ಧವಾಗಿ ಮಾಟ ಮಂತ್ರ ಮಾಡಿ ನಾವು ನೀರಿ ಸೇದುಕೊಳ್ಳಲು ಸಹ ಆಗದಂತೆ ಮಾಡುತ್ತಿದ್ರು. ಈ ಎಲ್ಲ ವಿಷಯಗಳು ನನ್ನ ಮನಸ್ಸಿನಲ್ಲಿ ಜನರ ಮೇಲೆ ದ್ವೇಷ ಮನೋಭಾವನೆ ಮೂಡಿಸಿತು. ನಾನು 10ನೇ ತರಗತಿಗೆ ಬಂದಾಗ ಒಂದೇ ಬಯಕೆಂದರೆ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಬೇಕೆಂಬುದಾಗಿ. ನನಗೆ ಸಂದೇಹ ಇದ್ದಿತ್ತು, ಒಂದು ವೇಳೆ ಒಳ್ಳೆಯ ಅಂಕಗಳು ಬರೆದಿದ್ದರೆ ಏನು ಮಾಡೋದು ಎಂಬುದಾಗಿ. ನಾನು ನನ್ನ ಪುಸ್ತಕದಲ್ಲಿ ಬರೆದೆ, ಒಂದು ವೇಳೆ ದೇವರು ನನಗೆ ಒಳ್ಳೆಯ ಅಂಕಗಳನ್ನು ಕೊಡದಿದ್ದರೆ ನಾನು ಆತನನ್ನು ಶಪಿಸ್ತೇನೆ ಎಂಬುದಾಗಿ. ಆಗ ದೇವರು ನಾನು ಸರಿಯಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ. ನನ್ನ ಅಗತ್ಯತೆಗಳನ್ನು ಪೂರೈಸುವ ಒಬ್ಬ ಸೇವಕನೇ ಹೊರತು ಆತನ ಬಯಕೆಗಳ ಬಗ್ಗೆ ಚಿಂತಿಸೇ ಇರಲಿಲ್ಲ. ನನ್ನ 10ನೇ ತರಗತಿಯ ಪರೀಕ್ಷೆಯಲ್ಲಿ ನಾನು ಬಯಸಿದ ಉತ್ತಮ ಅಂಕಗಳು ನನಗೆ ದೊರೆಯಲಿಲ್ಲವಾದ್ದರಿಂದ ದೇವರ ಮೇಲೆ ಬಹಳ ಕೋಪ ಬಂದಿತ್ತು ಪ್ರಿಯರೇ. ಆತ ನನಗೆ ಮೋಸ ಮಾಡಿದನೆಂದು ಭಾವಿಸಿದೆ. ನನ್ನ ಪರೀಕ್ಷೆ ಫಲಿತಾಂಶ ಬಂದ ದಿನವೇ ನಾನು ಬಾವಿಯಿಂದ ನೀರು ಸೇದುತ್ತಿದ್ದಾಗ ಒಂದು ನೀರು ಹಾವು ನನ್ನನ್ನು ಕಚ್ಚಿತು. ಅದು ನನಗೆ ಬಹಳ ಕೋಪ ತರಿಸಿತು ಮತ್ತು ದೇವರ ಮೇಲಂತೂ ಬಹಳ ಕೋಪ ಬಂದಿತ್ತು. ಆಗಿನ ದಿನದಲ್ಲಿ ನನ್ನ ಮನಸ್ಸಿನಲ್ಲಿ ದುಷ್ಟ ಮತ್ತು ಹೊಟ್ಟೆ ಕಿಚ್ಚಿನ ಮನೋಭಾವನೆ ಹೊಂದಿದ್ದು ಎಲ್ಲ ಕೆಟ್ಟ ಗುಣಗಳನ್ನು ಹೊಂದಿದ್ದೆ. ನನ್ನ ಮುಂದಿನ ಭವಿಷ್ಯ ಏನೆಂದು ಗೊತ್ತಿರಲಿಲ್ಲ. ಇವೆಲ್ಲವುಗಳ ಮಧ್ಯದಲ್ಲಿ ಏನಾದರೂ ಒಂದು ಸಿಕ್ಕುವ ನಿರೀಕ್ಷೆಯಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೆ. ನನ್ನ ರೋಗಕ್ಕಾಗಿ ಪ್ರಾರ್ಥಿಸಿದೆ, ಗುಣವಾದೆ. ಉದ್ಯೋಗಕ್ಕೋಸ್ಕರ ಮಾಡಿದೆ, ಉದ್ಯೋಗ ಸಿಕ್ಕಿತು. ದೇವರು ನನಗೆ ಎಲ್ಲ ಒಳ್ಳೆಯದನ್ನೇ ಮಾಡಿದ. ಆದರೆ ಇದ್ಯಾವುದು ನಾನು ಗೌರವಿಸಲಿಲ್ಲ. ದೇವರು ಎಲ್ಲ ಒಳ್ಳೆಯದನ್ನು ಹೊಂದಿರುವ ವ್ಯಕ್ತಿ ಮತ್ತು ಅವೆಲ್ಲವನ್ನೂ ನಾನು ಆತನಿಂದ ಹೊಂದಲು ಯೋಗ್ಯನು ಎಂದಷ್ಟೇ ತಿಳಿದಿದ್ದೆ. ದೇವರು ಇವೆಲ್ಲವೂ ನನಗೆ ಕೊಡಲೇಬೇಕು ಎಂಬ ಅನಿಸಿಕೆಯಲ್ಲಿ ಜೀವಿಸುತ್ತಿದ್ದೆ. ನನಗೆ 25 ವರ್ಷಗಳಾದಾಗ ನನಗೊಬ್ಬ ಕುಡುಕ ಸ್ನೇಹಿತನಿದ್ದ. ನನಗೆ ಅವನನ್ನು ಕಂಡ್ರೆ ಬಹಳ ಇಷ್ಟ. ಯಾಕಂದರೆ ಅವನು ಕುಡಿದಾಗ ತುಂಬ ಚೆನ್ನಾಗಿ ಹಾಡ್ತಿದ್ದ ಮತ್ತು ಆ ಹಾಡುಗಳನ್ನು ಕೇಳಿಸಿಕೊಳ್ಳಲು ಬಹಳ ಮಧುರವಾಗಿತ್ತು. ಆದರೆ ಇದ್ದಕ್ಕಿದ್ದಂತೆ ಒಂದಿನ ಅವನಲ್ಲಿ ಸಂಪೂರ್ಣ ಬದಲಾವಣೆಯನ್ನು ನಾನು ಕಂಡೆ. ಅವನು ತನ್ನ ಎಲ್ಲ ಕುಡಿಕ ಚಟವನ್ನು ಬಿಟ್ಟು ನೂತನ ವ್ಯಕ್ತಿಯಾಗಿ ಮಾರ್ಪಾಡು ಹೊಂದಿ ಅವನ ನಡವಳಿಕೆಯು ಪೂರ್ಣವಾಗಿ ಬದಲಾಗಿತ್ತು. ಅವನು ನನಗೆ ಯೇಸು ಆತನ ಜೀವಿತದಲ್ಲಿ ಯಾವ ಮಾರ್ಪಾಡು ಮಾಡಿದ ಎಂಬುದಾಗಿ ಹೇಳಿದ. ಅವನು ತನ್ನ ಪಾಪಗಳ ನಿಮಿತ್ತ ಪಶ್ಚಾತ್ತಾಪ ಪಟ್ಟು ಯೇಸುವನ್ನ ರಕ್ಷಕನನ್ನಾಗಿಯೂ ಒಡೆಯನನ್ನಾಗಿಯೂ ಸ್ವೀಕರಿಸಿದನು. ಯೇಸು ಅವನ ಜೀವಿತದಲ್ಲಿ ಪ್ರವೇಶ ಮಾಡಿದ ನಂತರ ಒಬ್ಬನ ಜೀವಿತದಲ್ಲಿ ಯೇಸು ಪ್ರವೇಶಿಸಿದರೆ ಎಷ್ಟೊಂದು ಬದಲಾವಣೆಯಾಗುತ್ತದೆಂದು ನೋಡಿ ಆಶ್ಚರ್ಯಪಟ್ಟನು. ಮೊದಲು ಅವನು ಕುಡಿಕನಾಗಿದ್ದರಿಂದ ಕೆಟ್ಟ ಅಭ್ಯಾಸಗಳು, ಕೆಟ್ಟ ಮಾತುಗಳನ್ನು ಆಡುವನಾಗಿದ್ದನು. ಈಗ ಒಬ್ಬ ಪವಿತ್ರ ವ್ಯಕ್ತಿಯಾಗಿ ಮಾರ್ಪಾಡು ಹೊಂದಾನೆ. ಅವನು ಯೇಸುವಿನ ಕುರಿತು ಹೆಚ್ಚಿನ ವಿಷಯಗಳನ್ನು ಸತ್ಯವೇದಿಂದಲೂ ನನಗೆ ಹೇಳಿದನು. ಅವನು ನನ್ನ ಸಂಗಡ 4 ಗಂಟೆ ಮಾತಾಡಿದರೂ ಸಮಯ ಹೋದದ್ದೇ ಗೊತ್ತಾಗಲಿಲ್ಲ. ಅದಾದ ನಂತರ ಬೇರೆಯವರಿಂದ 2 ಬಾರಿ ಯೇಸುವಿನ ಬಗ್ಗೆ ಹೆಚ್ಚು ವಿವರ ತಿಳಿದುಕೊಳ್ಳುವ ಅವಕಾಶ ದೊರಕಿತು. ಅದಾದ ನಂತರ ಬೇರೊಂದು ಪಟ್ಟಣಕ್ಕೆ ಕೆಲಸದ ನಿಮಿತ್ತ ನಾನು ಬಂದೆ. ಅಲ್ಲಿ ನಿಜವಾಗಲೂ ಯೇಸುವಿನ ಅನುಭವ ಉಂಟಾಯಿತು ಪ್ರಿಯರೇ. ಅದು ಒಂದು ಅದ್ಭುತವಾದ ಅನುಭವ. ನಾನು ಯೇಸುವನ್ನು ಕಂಡುಕೊಂಡದ್ರಿಂದ ನನ್ನ ಜೀವಿತ ಸಂಪೂರ್ಣವಾಗಿ ಬದಲಾಯಿತು. ನನ್ನ ಜೀವಿತ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ಸಂಪೂರ್ಣ ಬದಲಾದದ್ದನ್ನು ಕಂಡೆ. ನನ್ನ ಹೃದಯದಲ್ಲಿ ಒಂದು ದೊಡ್ಡ ಆನಂದ ಉಂಟಾಯಿತು. ಪರಿಸ್ಥಿತಿಗಳು ಸುಧಾರಿಸಿದ್ದರಿಂದಲ್ಲ ಅಥವಾ ನನಗೆ ಕೆಲಸ ಸಿಕ್ಕಿದ್ದರಿಂದಲ್ಲ, ಇದ್ಯಾವುದು ನನಗೆ ಸಂತೋಷ ತರಲಿಲ್ಲ. ನನ್ನಲ್ಲಿ ಕ್ರಿಸ್ತನ ಆನಂದ ಇದ್ದಿತು. ನಾನು ಯೇಸುವನ್ನು ಮೆಚ್ಚಿಸಲು ಪ್ರಯತ್ನ ಪಡುತ್ತಿದ್ದನು. ಬೇರೆಯವರಿಗೂ ಯೇಸುವಿನ ಬಗ್ಗೆ ಹೇಳಲು ಪ್ರಾರಂಭಿಸಿದನು. ನನ್ನ ತಾಯಿಗೆ ಪತ್ರ ಬರೆದು ಯೇಸುವನನ್ನು ಒಡೆಯನನ್ನಾಗಿಯೂ ರಕ್ಷಕರನ್ನಾಗಿಯೂ ಸ್ವೀಕರಿಸುವುದಾಗಿ ತಿಳಿಸಿದೆ. ಅದಕ್ಕೆ ನನ್ನ ತಾಯಿ ಉತ್ತರ ಬರೆದು, ನೀನು ತಕ್ಷಣವೇ ಪ್ರೇರಿತನಾಗುವಂಥ ಒಬ್ಬ ವ್ಯಕ್ತಿ, ಆದ್ದರಿಂದ ಕೆಲವು ದಿನಗಳ ನಂತರ ಮತ್ತೆ ಬದಲಾಗುತ್ತಿ ಎಂಬುದಾಗಿ ಉತ್ತರ ಬರೆದಳು. ನನ್ನ ಕುಟುಂಬ ನನಗೆ ವಿರುದ್ಧವಾಗಿತ್ತು. ಆದರೆ ನನ್ನ ಯೇಸು ನನ್ನ ಜೊತೆ ಇದ್ದನು. ಆತ ನನಗೆ ಸದಾ ಮಾರ್ಗದರ್ಶನವನ್ನು ನೀಡುತ್ತಿದ್ದನು. ನಾನು ಯೇಸುವಿನ ಬಳಿ ಬಂದ ನಂತರ ಮತ್ತೆ ನನ್ನ ಹಳೆಯ ಸ್ವಭಾವಕ್ಕೆ ಹಿಂತಿರುಗಿ ಹೋಗಲೇ ಇಲ್ಲ. ನನ್ನ ರಕ್ಷಕನಾದ ಯೇಸುವಿನ ಮುಖಾಂತರ ನಾನು ರಕ್ಷಣೆ ಹೊಂದಿದ್ದೇನೆ ಎಂಬ ಅರಿವು ನನಗಿದ್ದಿತು. ಯಾರೂ ಅದನ್ನು ನನ್ನಿಂದ ಹಿಂತೆಗೆಯಲಾರರು. ಯಾಕೆಂದರೆ ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನನ್ನ ಸಂಗಡ ಇರುವುದಾಗಿ ಯೇಸು ತಿಳಿಸಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ನಾನು ನನ್ನನ್ನು ಯೇಸುವಿಗೆ ಒಪ್ಪಿಸಿಕೊಟ್ಟಂತೆ ನೀವು ಸಹ ಯಾಕೆ ಒಪ್ಪಿಸಿಕೊಟ್ಟು ದೇವರು ನಿಮಗೆ ಕೊಡುವ ರಕ್ಷಣಾ ಭಾಗ್ಯವನ್ನು ಹೊಂದಿಕೊಳ್ಳಬಾರದು? ರಕ್ಷಣೆಯು ನೀವು ಯೇಸುವಿನಲ್ಲಿ ಇಡುವ ನಂಬಿಕೆಯಿಂದಲೇ ಹೊರತು ಬೇರೆ ಯಾವ ಕಾರ್ಯದಿಂದಲೂ ಬರುವುದಿಲ್ಲ. ನೀವು ಯೇಸುವಿನ ಬಳಿ ಬರಲು ಸಿದ್ಧವಾಗಿದ್ದೀರಾ? ನೀವು ಯೇಸುವಿಗೋಸ್ಕರ ಜೀವಿಸಲು ಸಿದ್ಧರಿದ್ದೀರಾ? ಆತನು ನಿಮ್ಮ ಜೀವಿತವನ್ನು ಆಶೀರ್ವಾದಕರವನ್ನಾಗಿಯೂ ಆನಂದಕರವನ್ನಾಗಿಯೂ ಮಾರ್ಪಾಡು ಮಾಡ್ತಾನೆ. ನೀವು ಸಿದ್ಧವೇ? ಸಿದ್ಧ ಇರುವುದಾದರೆ ಈಗಲೇ ನಿರ್ಧಾರ ತೆಗೆದುಕೊಳ್ಳ್ರಿ. ಒಂದು ಕ್ಷಣವೂ ತಡ ಮಾಡಬೇಡ್ರಿ. ಯೇಸು ನಿಮ್ಮನ್ನು ಸ್ವೀಕರಿಸಲು ಸಿದ್ಧವಾದ ಸಮಯವಿದು. ಹಾಗಿದ್ದರೆ ನಾವು ಹೇಳುವ ವಿಳಾಸಕ್ಕೆ ನಮಗೆ ಪತ್ರ ಬರೀರಿ. ನೀವು ಮುಂದೆ ಮಾಡಬೇಕಾದ ಕಾರ್ಯವನ್ನು ನಾವು ತಿಳಿಸು. ನಿಮಗೇನಾದರೂ ಪ್ರಾರ್ಥನಾ ಬೇಡಿಕೆಗಳಿದ್ದರೆ ಅಥವಾ ಏನಾದರೂ ಪ್ರಶ್ನೆಗಳಿದ್ದರೆ ದಯಮಾಡಿ ಸಂಕೋಚ ಇಲ್ಲದೆ ನಮಗೆ ಪತ್ರ ಬರೀರಿ. ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ ಮತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ದೇವರ ಸಹಾಯದಿಂದ ನೀಡುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ನನ್ನ ಮನವೇ ಕೊಂಡಾಡುವೇನು ನನ್ನ ಜೀವ ಕೀರ್ತಿಸುವುದು ನನ್ನ ಮನವೇ ಕೊಂಡಾಡುವೇನು ನನ್ನ ಜೀವ ಕೀರ್ತಿಸುವುದು ಅಪ್ಪ ನಿನ್ನ ಸಕಲ ಉಪಕಾರಗಳನ್ನು ಒಂದನ್ನು ಮರೆಯೋದಿಲ್ಲ ಅಪ್ಪ ನಿನ್ನ ಸಕಲ ಉಪಕಾರಗಳನ್ನು ಒಂದನ್ನು ಮರೆಯೋದಿಲ್ಲ ನನ್ನ ಮನವೇ ಕೊಂಡಾಡುವೇನು ನನ್ನ ಜೀವ ಕೀರ್ತಿಸುವುದು ನಾಯಿಗೆ ಹಾಕುವುದೇ ಮೊದಲು ಮಕ್ಕಳಿಗೆಂದೇ ರೊಟ್ಟಿಯು ನಾಯಿಗೆ ಹಾಕುವುದೇ ಮೊದಲು ಮಕ್ಕಳಿಗೆಂದೇ ಶಿಲುಬೆಲಿ ಭೇದವ ಮುರಿದೇ ನಿನ್ನ ರಕ್ತದಿ ನಾವೆಲ್ಲ ಒಂದೇ ಶಿಲುಬೆಲಿ ಭೇದವ ಮುರಿದೇ ನಿನ್ನ ರಕ್ತದಿ ನಾವೆಲ್ಲ ನಿನ್ನ ಸಕಲ ಉಪಕಾರಗಳನ್ನು ಒಂದನ್ನು ಮರೆಯೋದಿಲ್ಲ ಅಪ್ಪ ನಿನ್ನ ಸಕಲ ಉಪಕಾರಗಳನ್ನು ಒಂದನ್ನು ಮರೆಯೋದಿಲ್ಲ ನನ್ನ ಮನವೇ ಕೊಂಡಾಡುವೇನು ನನ್ನ ಜೀವ ಕೀರ್ತಿಸುವುದು ನನ್ನ ಮನವೇ ಕೊಂಡಾಡುವೇನು ನನ್ನ ಜೀವ ಕೀರ್ತಿಸುವುದು
ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಲೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ.